ಸೋತಂತವರಿಗಾಗಿ ದೇವರ ಯೋಜನೆಗಳು.
ಟುಡೇ ವಿ ವಾಂಟ್ ಟು ಕನ್ಸಿಡರ್ ಎ ವರ್ಡ್ ಆಫ್ ಎನ್ಕರೇಜ್ಮೆಂಟ್ ಫಾರ್ ದೋಸ್ ಹೂ ಫೀಲ್ ದೇರ್ ಲೈಫ್ ಹ್ಯಾಸ್ ಬೀನ್ ಎ ಫೇಲಿಯರ್.
ನಮ್ಮ ಜೀವಿತವು ಸೋತಿರುವಂತಹ ಜೀವಿತವಾಗಿದೆ ಎಂದು ಯಾರು ಭಾವಿಸುತ್ತಾರಲ್ಲ, ಅಂತವರಿಗಾಗಿ ಇರುವಂತಹ ಪ್ರೋತ್ಸಾಹದ ಮಾತುಗಳನ್ನ ನಾವು ಇಂದು ಪರಿಗಣಿಸೋಣ.
Lots and lots of people feel that they have messed up their life so badly and they wonder, what can I do with my life for God now?
ಅನೇಕ ಜನರು ತಮ್ಮ ಜೀವಿತವನ್ನ ಬಹಳ ಕೆಟ್ಟದಾಗಿ ಹಾಳು ಮಾಡಿಕೊಂಡಿದ್ದೇವೆ ಎಂಬುದಾಗಿ ಭಾವಿಸುತ್ತಾರೆ. ಅಂತವರು ಅಂದುಕೊಳ್ಳೋದೇನಪ್ಪಾ ಅಂದ್ರೆ, ನಮ್ಮ ಜೀವಿತದಲ್ಲಿ ಇನ್ನು ಮುಂದೆ ದೇವರಿಗಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅಂತ.
There is a message of hope in the word of God for such people.
ಇಂತಹ ಜನರಿಗೆ ದೇವರ ವಾಕ್ಯದಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸುವಂತ ಸಂದೇಶವಿದೆ.
There are many brothers and sisters, believers who feel that because they have sinned and failed God at some time in their past lives, therefore they can't fulfill God's perfect plan for their lives now.
ಅನೇಕ ಸಹೋದರ ಸಹೋದರಿಯರು ಮತ್ತು ವಿಶ್ವಾಸಿಗಳು ಹಿಂದಿನ ಕಾಲದಲ್ಲಿ ತಾವು ತಮ್ಮ ಜೀವಿತದಲ್ಲಿ ಬಹಳಷ್ಟು ಪಾಪ ಮಾಡಿದ್ದರಿಂದಾಗಿ ದೇವರನ್ನ ಬೇಸರ ಪಡಿಸಿದ್ದೇವೆ, ಹಾಗಾಗಿ ನಾವು ದೇವರ ಪರಿಪೂರ್ಣವಾದಂತಹ ಉದ್ದೇಶಗಳನ್ನ ನೆರವೇರಿಸಲು ನಮ್ಮ ಜೀವಿತದಲ್ಲಿ ಆಗೋದಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾರೆ.
Yielded completely to God and lived in his perfect will, maybe I could have, but I've made such a mess of my life, what can I do now?
Anekaru andukolluvudu yenappa andre, nanu ondu sala nanna hindina jeevitadalli yavanasthanagiddaga devara paripurna chittadalli jeevisuttide mattu devaranna sampurnavagi hididukondide, aaga nanna kaiyalli sadhyavittu. ಆದರೆ ಈಗ ನನ್ನ ಜೀವಿತವನ್ನ ಬಹಳಷ್ಟು ಹಾಳು ಮಾಡಿಕೊಂಡಿದ್ದೇನೆ, ಏನು ಮಾಡೋದು ಈಗ ಅಂತ ಅಂದ್ಕೊಳ್ಳುತ್ತಾರೆ.
Now, according to logic and our own human understanding, that sounds right.
ಆದರೆ ಮನುಷ್ಯನ ತಾರ್ಕಿಕ ಬುದ್ಧಿಯ ಅನುಸಾರವಾಗಿ ಇದು ಸರಿ ಅಂತ ಅನ್ನಿಸುತ್ತದೆ.
But let's look at the scriptures and you may find that God's thoughts are completely different. God's ways are completely different. There's hope even for you.
ಆದರೆ ದೇವರ ವಾಕ್ಯಗಳನ್ನ ನಾವು ಈಗ ನೋಡಿಕೊಳ್ಳೋಣ. ದೇವರ ಆಲೋಚನೆಗಳು ಮತ್ತು ಮಾರ್ಗಗಳು ಬಹಳಷ್ಟು ಬೇರೆಯಾಗಿದೆ ಮತ್ತು ವ್ಯತ್ಯಾಸವಾಗಿದೆ. ನಿಮಗೂ ಕೂಡ ನಿರೀಕ್ಷೆ ಇದೆ.
Notice first of all how the Bible begins.
ಸತ್ಯವೇದವು ಹೇಗೆ ಪ್ರಾರಂಭವಾಗುತ್ತದೆ ಎಂಬುದನ್ನ ಗುರುತಿಸಿ.
In the beginning, God created the heaven and the earth. That's written in Genesis 1 verse 1.
ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದನು ಅಂತ.
And after the heavens and the earth were made,
ಆಕಾಶ ಮತ್ತು ಭೂಮಿಯು ಉಂಟಾದ ನಂತರ,
when God makes anything, it's perfect. They must have been perfect.
ದೇವರು ಏನನ್ನೇ ಮಾಡಿದ್ರೂ ಅದು ಪರಿಪೂರ್ಣತೆಯಿಂದ ಕೂಡಿರುತ್ತದೆ ಮತ್ತು ಅದು ಪರಿಪೂರ್ಣತೆಯಿಂದಲೇ ಕೂಡಿರಬೇಕು.
Because he never does anything imperfect.
ಯಾಕೆಂದರೆ ದೇವರು ಅಪರಿಪೂರ್ಣವಾಗಿ ಏನನ್ನೂ ಮಾಡಲಾರನು.
Some of the angels whom he had created fell away.
ಆದರೆ ತಾನು ಸೃಷ್ಟಿಸಿದಂತ ದೂತರು ಜಾರಿ ಬಿದ್ದರು, ಅಂದರೆ ದಾರಿ ತಪ್ಪಿದರು.
That's described in Isaiah 14 verses 11 to 15 and Ezekiel 28 verse 13 to 18.
ಅದು ಯೆಶಾಯ 14ನೇ ಅಧ್ಯಾಯ 11ರಿಂದ 15ನೇ ವಚನ ಮತ್ತು ಯೆಹೆಜ್ಕೇಲನು 28ನೇ ಅಧ್ಯಾಯ 13ರಿಂದ 18ನೇ ವಚನದಲ್ಲಿ ವಿವರಿಸಲ್ಪಟ್ಟಿದೆ.
And when that happened, we read in Genesis 1:2, the earth became formless and void and empty and dark.
ಆ ಬೀಳುವಿಕೆಯು ಆದ ನಂತರ ನಾವು ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಈ ರೀತಿಯಾಗಿ ಓದುತ್ತೇವೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಆಗಿತ್ತು ಎಂಬುದಾಗಿ.
But then what did God do? He didn't leave the earth in that condition.
ಆಗ ದೇವರು ಏನು ಮಾಡಿದರಲ್ಲಿ? ದೇವರು ಭೂಮಿಯನ್ನ ಅದೇ ಸ್ಥಿತಿಯಲ್ಲಿ ಬಿಟ್ಟು ಬಿಡಲಿಲ್ಲ.
It says the Holy Spirit began to move upon that earth and the word of God went forth on that earth and God remade that earth.
ಅಲ್ಲಿ ಹೇಳಲ್ಪಟ್ಟಿದೆ, ದೇವರಾತ್ಮವು ಚಲಿಸಲು ಪ್ರಾರಂಭವಾಯಿತು ಮತ್ತು ದೇವರು ತನ್ನ ವಾಕ್ಯವನ್ನ ನುಡಿಯಲು ಆರಂಭಿಸಿದನು. ಆಗ ದೇವರು ಮತ್ತೊಮ್ಮೆ ಭೂಮಿಯನ್ನ ಉಂಟು ಮಾಡಿದನು.
He worked on that shapeless, empty, dark mass and made something so beautiful out of that mess that at the end of it, he could say in Genesis 1:31, it's very good.
ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದು ಹಾಳಾಗಿತ್ತು, ಅಂತಹ ಸ್ಥಿತಿಯಿಂದ ದೇವರು ಭೂಮಿಯನ್ನ ಮತ್ತೊಮ್ಮೆ ಸುಂದರವಾಗಿ ಉಂಟು ಮಾಡಿದನು. ಆದಿಕಾಂಡ 1:31 ದೇವರು ಭೂಮಿಯನ್ನ ನೋಡಿ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ.
Now what's the lesson in the first chapter of the Bible?
ಸತ್ಯವೇದದ 1 ಬರುವಂತ ಪಾಠ ಏನಾಗಿದೆ?
You see how God said appears in the first chapter.
ನೋಡ್ರಿ, 1 ದೇವರು ಕಾಣಿಸಿಕೊಂಡು ದೇವರು ಹೇಳಿದನು ಅಂತ ಅನೇಕ ಬಾರಿ ಇದೆ.
That even if the devil has made a mess of your life, if you surrender to God's word and to the Holy Spirit, he can make something excellent out of your life.
Nimma jeevitavanna saitananu eshte haalu maadiddaru athava naasha maadiddaru saha neevu nimmanna devara vakyakke sharanagatiyannagi maadikondare devaru nimma jeevitavanna bahala adbhutavagi maarpadisuttare.
No matter how much you fail,
neevu eshte sotiddaru paravagilla.
Now before this failure of Lucifer, God must have had a perfect plan for the heavens and the earth.
Luciferanu soluva modalu devaru bhoomigagi mattu aakashakkagi paripurna yojaneyondanna haakikondiddaru.
But when Lucifer sinned, that plan had to be set aside.
Aadare Luciferanu paapa maadidaga aa yojaneyu bere kade horalitu.
But God remade the heavens and still made something good out of it.
Aadare devaru ಭೂಮಿಯನ್ನ ಮತ್ತೊಮ್ಮೆ ಉಂಟು ಮಾಡಿ ಅದರಿಂದ ಒಳ್ಳೆಯದನ್ನ ತೆಗೆದನು.
ಅಂಡ್ ನೌ ಸೀ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್.
ಇಲ್ಲಿ ನಂತರ ಏನಾಯ್ತು ಅಂತ ನೋಡಿ.
ಗಾಡ್ ಕ್ರಿಯೇಟ್ಸ್ ಮ್ಯಾನ್ ಅಂಡ್ ವುಮನ್.
ದೇವರು ಪುರುಷ ಮತ್ತು ಸ್ತ್ರೀಯನ್ನ ಸೃಷ್ಟಿಸಿದನು.
ಅಂಡ್ ಹೀಸ್ ಗಾಟ್ ಎ ಪರ್ಫೆಕ್ಟ್ ಪ್ಲಾನ್ ಫಾರ್ ಆಡಮ್ ಅಂಡ್ ಈವ್.
ನಂತರ ದೇವರು ಆದಾಮ ಮತ್ತು ಹವ್ವಳಿಗಾಗಿ ಪರಿಪೂರ್ಣ ಯೋಜನೆಯನ್ನ ಹಾಕಿಕೊಂಡನು.
ಅಂಡ್ ಇನ್ ಗಾಡ್ಸ್ ಪರ್ಫೆಕ್ಟ್ ಪ್ಲಾನ್ ಫಾರ್ ಆಡಮ್ ಅಂಡ್ ಈವ್ ದೇರ್ ವಾಸ್ ನೋ ಪ್ರೊವಿಷನ್ ಫಾರ್ ದೆಮ್ ಟು ಈಟ್ ಆಫ್ ದಿಸ್ ಫೋರ್ಬಿಡನ್ ಟ್ರೀ.
ಆದಾಮ ಮತ್ತು ಹವ್ವಳಿಗಾಗಿ ದೇವರು ಇಟ್ಟಂತ ಪರಿಪೂರ್ಣ ಯೋಜನೆ ಏನಾಗಿತ್ತಪ್ಪ ಅಂದ್ರೆ, ಒಂದು ನಿಷೇಧಿಸಲ್ಪಟ್ಟಂತ ಮರದ ಹಣ್ಣನ್ನ ಅವರಿಬ್ಬರು ತಿನ್ನುವಂತಿರಲಿಲ್ಲ.
ದಟ್ ವಾಸ್ ನಾಟ್ ಗಾಡ್ಸ್ ವಿಲ್. ಇನ್ ಫ್ಯಾಕ್ಟ್ ಗಾಡ್ ಕ್ಲಿಯರ್ಲಿ ಸೆಡ್ ಯು ಶುಡ್ನ್ಟ್ ಈಟ್ ಆಫ್ ದಟ್.
ಅದು ದೇವರ ಚಿತ್ತವಾಗಿರಲಿಲ್ಲ. ದೇವರು ಸ್ಪಷ್ಟವಾಗಿ ಹೇಳಿದ್ದರು ಆ ಮರದ ಹಣ್ಣನ್ನ ನೀವು ತಿನ್ನುವಂತಿಲ್ಲ ಅಂತ.
ಸೊ ಇಫ್ ಗಾಡ್ ಹ್ಯಾಡ್ ಎ ಪ್ಲಾನ್ ಫಾರ್ ದೆಮ್, ದಿ ಪ್ಲಾನ್ ವಾಸ್ ದೇ ಶುಡ್ ನಾಟ್ ಈಟ್ ಆಫ್ ಇಟ್.
ದೇವರು ಅವರಿಬ್ಬರಿಗಾಗಿ ಯೋಜನೆಯನ್ನ ಹಾಕಿಕೊಂಡಿದ್ದರು. ಆ ಯೋಜನೆ ಏನಪ್ಪಾ ಅಂದ್ರೆ ಆ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ.
ಬಟ್ ದೇ ಡಿಡ್ ಈಟ್ ಆಫ್ ಇಟ್ ಅಂಡ್ ದೇ ಸ್ಪಾಯಿಲ್ಡ್ ಗಾಡ್ಸ್ ಪ್ಲಾನ್.
ಹಾಗಿದ್ದರೂ ಸಹ ಅವರಿಬ್ಬರು ಆ ಮರದ ಹಣ್ಣನ್ನ ತಿಂದರು. ಇದರಿಂದ ದೇವರ ಯೋಜನೆಯು ಹಾಳಾಯಿತು.
ನೌ ಇಫ್ ವಿ ಗೋ ಬೈ ಲಾಜಿಕ್ ಅಂಡ್ ರೀಸನ್, ವಿ ವಿಲ್ ಹ್ಯಾವ್ ಟು ಸೇ ವೆಲ್, ನೌ ದೇ ಕ್ಯಾನಾಟ್ ಫುಲ್ಫಿಲ್ ಗಾಡ್ಸ್ ಪರ್ಫೆಕ್ಟ್ ಪ್ಲಾನ್.
ಇದನ್ನ ಮಾನವನ ತರ್ಕ ಮತ್ತು ಬುದ್ಧಿಯಿಂದ ನೋಡುವಾಗ ಇವರುಗಳು ಇನ್ನು ಮುಂದೆ ದೇವರ ಪರಿಪೂರ್ಣ ಯೋಜನೆಯನ್ನ ಪೂರೈಸಲು ಆಗೋದಿಲ್ಲ ಅಂತ ಹೇಳುತ್ತೇವೆ.
ನೌ ವಿ ಹ್ಯಾವ್ ಟು ಗೋ ಟು ಗಾಡ್ಸ್ ಸೆಕೆಂಡ್ ಬೆಸ್ಟ್.
ಈಗ ನಾವು ದೇವರ ಎರಡನೇ ಉತ್ತಮವಾದದ್ದಕ್ಕೆ ಹೋಗಬೇಕು.
ಬಟ್ ವಾಟ್ ಡು ವಿ ರೀಡ್ ದೇರ್?
ಆದರೆ ನಾವು ಇಲ್ಲಿ ಓದುವಂತದ್ದು ಏನು?
ವಿ ರೀಡ್ ದೇರ್ ದಟ್ ದ ಲಾರ್ಡ್ ಕಮ್ಸ್ ಟು ಆಡಮ್ ಅಂಡ್ ಈವ್ ಆಫ್ಟರ್ ದೇ ಹ್ಯಾವ್ ಸಿನ್ಡ್ ಅಂಡ್ ಟೆಲ್ಸ್ ದೆಮ್, ವೆಲ್ ಡೋಂಟ್ ವರಿ, ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಐ ಆಮ್ ಗೋಯಿಂಗ್ ಟು ಸೆಂಡ್ ಅ ಸೀಡ್ ಥ್ರೂ ದ ವುಮನ್, ದಟ್ಸ್ ರೆಫರಿಂಗ್ ಟು ಕ್ರೈಸ್ಟ್, ಹೂ ವಿಲ್ ಕಮ್ ಅಂಡ್ ಬ್ರೂಸ್ ದ ಸರ್ಪೆಂಟ್ ದ ಡೆವಿಲ್ ಆನ್ ಹಿಸ್ ಹೆಡ್ ಅಂಡ್ ಡಿಸ್ಟ್ರಾಯ್ ಹಿಸ್ ಪವರ್ ಓವರ್ ಯು.
ಆದಾಮ ಮತ್ತು ಹವ್ವಳು ಪಾಪ ಮಾಡಿದ ತರುವಾಯ ದೇವರು ಅವರಿಬ್ಬರ ಬಳಿಗೆ ಬಂದು ಈ ರೀತಿಯಾಗಿ ಹೇಳುತ್ತಾನೆ, ಪರವಾಗಿಲ್ಲ, ಚಿಂತೆ ಮಾಡಬೇಡಿರಿ, ನಾನು ಈಗ ಈ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ, ನಾನು ಈ ಸ್ತ್ರೀಯಲ್ಲಿ ಒಂದು ಬೀಜವನ್ನ ಹಾಕುತ್ತೇನೆ, ಅದು ಕ್ರಿಸ್ತನಿಗೆ ಹೋಲಿಸುವಂತದ್ದು, ಆತನು ಬಂದು ಸೈತಾನನ ಮತ್ತು ಹಾವಿನ ತಲೆಯನ್ನ ಜಜ್ಜುವನು ಮತ್ತು ನಿಮ್ಮ ಮೇಲೆ ಹೊಂದಿರುವಂತ ಅಧಿಕಾರವನ್ನ ಆತನು ನಾಶ ಮಾಡುವನು ಎಂಬುದಾಗಿ.
ಸೊ ದೇ ಆರ್ ಸ್ಪೀಕಿಂಗ್ ಅಬೌಟ್ ಕ್ರೈಸ್ಟ್ ಡೈಯಿಂಗ್ ಫಾರ್ ಅವರ್ ಸಿನ್ಸ್ ಅಂಡ್ ಓವರ್ಕಮಿಂಗ್ ಸೈಟನ್ ಆನ್ ಕ್ಯಾಲ್ವರಿ.
ಇಲ್ಲಿ ಕ್ರಿಸ್ತನು ಕಲ್ವಾರಿಯಲ್ಲಿ ಸೈತಾನನ ಮೇಲೆ ಜಯಗಳಿಸುವಂತದ್ದನ್ನ ಮತ್ತು ನಮ್ಮ ಪಾಪಗಳಿಗಾಗಿ ಮರಣ ಹೊಂದುವಂತದ್ದರ ಬಗ್ಗೆ ಮಾತನಾಡಲ್ಪಟ್ಟಿದೆ.
ನೌ ಟೆಲ್ ಮಿ ದಿಸ್.
ಈಗ ನನಗೆ ಹೇಳಿರಿ,
ವಾಟ್ ಇಸ್ ಯುವರ್ ಆನ್ಸರ್ ಟು ದಿಸ್ ಕ್ವೆಶ್ಚನ್?
ಈ ಪ್ರಶ್ನೆಗೆ ನಿಮ್ಮ ಉತ್ತರವು ಏನಾಗಿದೆ?
ವಾಸ್ ದ ಡೆತ್ ಆಫ್ ಕ್ರೈಸ್ಟ್ ಪಾರ್ಟ್ ಆಫ್ ಗಾಡ್ಸ್ ಪರ್ಫೆಕ್ಟ್ ಪ್ಲಾನ್ ಫಾರ್ ಅಸ್ ಫ್ರಮ್ ಆಲ್ ಇಟರ್ನಿಟಿ ಆರ್ ನಾಟ್?
ಕ್ರಿಸ್ತನ ಮರಣವು ನಿತ್ಯತ್ವಕ್ಕೂ ದೇವರ ಯೋಜನೆಯ ಭಾಗವಾಗಿತ್ತ?
The Bible says in Revelation 13 verse 8 that the lamb was slain from the foundation of the world.
ಪ್ರಕಟಣೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿ ಅಂತ.
ಸೊ ವಾಸ್ ದಟ್ ಇನ್ ಗಾಡ್ಸ್ ಮೈಂಡ್ ಫ್ರಮ್ ಇಟರ್ನಿಟಿ ಆರ್ ವಾಸ್ ಇಟ್ ಗಾಡ್ಸ್ ಸೆಕೆಂಡ್ ಬೆಸ್ಟ್?
ನಿತ್ಯತ್ವದಿಂದ ದೇವರ ಮನಸ್ಸಿನಲ್ಲಿ ಇದು ಮೊದಲೇ ಇತ್ತ ಅಥವಾ ದೇವರ ಎರಡನೇ ಉತ್ತಮವಾದದ್ದು ಇದಾಗಿತ್ತ?
ಹೌ ಮೆನಿ ಆಫ್ ಯು ವುಡ್ ಡೇರ್ ಟು ಸೇ ದಟ್ ದ ಡೆತ್ ಆಫ್ ಕ್ರೈಸ್ಟ್ ಆನ್ ಕ್ಯಾಲ್ವರಿ ವಾಸ್ ಗಾಡ್ಸ್ ಸೆಕೆಂಡ್ ಬೆಸ್ಟ್?
ಕಲ್ವಾರಿ ಶಿಲುಬೆಯಲ್ಲಿ ಕ್ರಿಸ್ತನ ಮರಣವು ದೇವರ ಎರಡನೇ ಉತ್ತಮವಾದದ್ದು ಎಂಬುದಾಗಿ ಹೇಳಲಿಕ್ಕೆ ಎಷ್ಟು ಜನಕ್ಕೆ ಧೈರ್ಯ ಇದೆ?
Wasn't it his perfect plan? It was.
ಹಾಗಿದ್ದಲ್ಲಿ ಇದು ಪರಿಪೂರ್ಣ ಯೋಜನೆಯಲ್ವಾ? ನಿಶ್ಚಯವಾಗಿ ಇದು ಪರಿಪೂರ್ಣ ಯೋಜನೆಯಾಗಿದೆ.
But yet, when you turn to Genesis 3, logically you have to say Christ had to die only because Adam and Eve failed.
ಹಾಗಿದ್ದರೂ ಸಹ ಆದಿಕಾಂಡ ಮೂರನೇ ಅಧ್ಯಾಯವನ್ನ ನೀವು ತಿರುಗಿಸಿಕೊಳ್ಳುವಾಗ ತಾರ್ಕಿಕವಾಗಿ ನೀವು ಹೇಳೋದೇನಪ್ಪಾ ಅಂದ್ರೆ ಕ್ರಿಸ್ತನು ಆದಾಮ ಮತ್ತು ಹವ್ವಳ ಪಾಪಕ್ಕಾಗಿ ಮಾತ್ರ ಸತ್ತನು ಎಂಬುದಾಗಿ.
If Adam and Eve had not sinned, there would be no need for Christ to die on the cross at all.
ಆದಾಮ ಮತ್ತು ಹವ್ವಳು ಪಾಪ ಮಾಡಲಿಲ್ಲ ಅಂತ ಇದ್ದಿದ್ರೆ ಕ್ರಿಸ್ತನು ಶಿಲುಬೆಯಲ್ಲಿ ಸಾಯುವಂತ ಪ್ರಸಂಗ ಎದುರಾಗ್ತಿದ್ದಿಲ್ಲ ಅಂತ ಹೇಳ್ತೀರಿ.
So then, was it God's perfect plan or not?
ಹಾಗಿದ್ದಲ್ಲಿ ನಂತರ ಇದು ದೇವರ ಪರಿಪೂರ್ಣ ಚಿತ್ತನ ಅಥವಾ ಇಲ್ಲವಾ?
And we would not have known of God's love if Adam had not sinned.
ಆದಾಮನು ಪಾಪ ಮಾಡಲಿಲ್ಲ ಅಂತ ಇದ್ದಿದ್ರೆ ದೇವರ ಪ್ರೀತಿಯನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ.
There would have been no Calvary's cross.
ಕಲ್ವಾರಿ ಶಿಲುಬೆ ಅನ್ನುವಂಥದ್ದು ಸಹ ಇರ್ತಾ ಇರಲಿಲ್ಲ.
What's the answer? You're confused.
ಉತ್ತರ ಏನು ಹಾಗಾದ್ರೆ? ನೀವು ಗೊಂದಲಕ್ಕೆ ಒಳಗಾಗುತ್ತೀರಿ.
Because our human understanding cannot grasp this.
ಯಾಕಂದರೆ ಇದನ್ನ ನಾವು ನಮ್ಮ ಮಾನವನ ತರ್ಕದಿಂದ ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ.
That even where man has failed, God can still fulfill his perfect plan.
ಮನುಷ್ಯನು ಸೋತ ನಂತರವೂ ಸಹ ದೇವರು ಆತನಿಗಾಗಿ ಇಟ್ಟಂತ ಪರಿಪೂರ್ಣ ಯೋಜನೆಯನ್ನ ದೇವರು ಪೂರೈಸಲು ಶಕ್ತನಾಗಿದ್ದಾನೆ.
Now human logic fails here. It baffles us.
ನಮ್ಮ ಮಾನವನ ತರ್ಕವು ಇದನ್ನ ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ. ನಾವು ಗೊಂದಲಕ್ಕೆ ಒಳಗಾಗುವಂತೆ ಅದು ಮಾಡುತ್ತದೆ.
That's why the Bible says, don't lean on your own understanding. Trust in the Lord with all your heart.
ಅದಕ್ಕಾಗಿ ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸವಿಡು ಎಂಬುದಾಗಿ.
If God was working according to mathematical logic, then we'd have to say that Christ coming to the earth was God's second best plan.
ದೇವರು ಏನಾದರೂ ಲೆಕ್ಕ ಮತ್ತು ತಾರ್ಕಿಕವಾಗಿ ಇದರ ಮೇಲೆ ಕಾರ್ಯ ಮಾಡ್ತಾ ಇದ್ರು ಅಂದ್ರೆ ನಾವು ಹೇಳಬಹುದಾಗಿತ್ತು ಇದು ದೇವರ ಎರಡನೇ ಉತ್ತಮವಾದದ್ದು ಎಂಬುದಾಗಿ.
But that's blasphemous.
ಅದು ವಿರುದ್ಧ ದಿಕ್ಕಿನಿಂದ ಯೋಚನೆ ಮಾಡುವಂತದ್ದಾಗಿದೆ.
It was part of God's perfect plan.
ಅದು ದೇವರ ಪರಿಪೂರ್ಣ ಯೋಜನೆಯ ಎರಡನೆಯ ಭಾಗವಾಗಿದೆ.
God makes no mistakes.
ದೇವರು ಎಂದಿಗೂ ಸಹ ತಪ್ಪನ್ನ ಮಾಡಲಾರನು.
God who knows the end from the beginning and who silently plans for us in love, plans something allowing for our failures.
ದೇವರು ಆದಿಯಿಂದ ಅಂತ್ಯವನ್ನು ಅರಿತಿದ್ದಾನೆ ಮತ್ತು ಪ್ರೀತಿಯಲ್ಲಿ ಮುಳುಗಿ ನಮಗಾಗಿ ಯೋಜಿಸುವಾತನಾಗಿದ್ದಾನೆ. ಆತನು ನಮಗಾಗಿ ಯೋಜಿಸುವುದು ಏನಪ್ಪ ಅಂದ್ರೆ ಸೋಲುಗಳನ್ನ ಅನುಮತಿಸುವಂತದ್ದು.
He knows that we're going to fail. He allows for our failures and has made a perfect plan for us. That's the word of encouragement that there is for you.
ಆತನಿಗೆ ಗೊತ್ತಿದೆ ನಾವು ಸೋಲುತ್ತೇವೆ ಅಂತ ಮತ್ತು ಸೋಲುಗಳನ್ನ ನಮ್ಮ ಜೀವಿತದಲ್ಲಿ ಅನುಮತಿಸುತ್ತಾನೆ, ಅದರಿಂದ ಪರಿಪೂರ್ಣ ಯೋಜನೆಯನ್ನ ನಮಗಾಗಿ ಮಾಡುತ್ತಾನೆ. ಇದು ನಿಮಗಾಗಿ ಇರುವಂತ ಪ್ರೋತ್ಸಾಹದಾಯಕವಾದಂತ ಮಾತಾಗಿದೆ.
God's perfect plan for Adam was certainly not that they should eat of the tree of knowledge of good and evil.
ದೇವರು ಆದಾಮನಿಗಾಗಿ ಇಟ್ಟಂತ ಯೋಜನೆ ಏನಪ್ಪಾ ಅಂದ್ರೆ ಒಳ್ಳೆಯದರ ಮತ್ತು ಕೆಟ್ಟದರ ಅರಿವನ್ನ ಹುಟ್ಟಿಸುವಂತ ಮರದ ಹಣ್ಣನ್ನ ತಿನ್ನಬಾರದು ಎಂಬುದಾಗಿ.
ಬಟ್ ಬಿಕಾಸ್ ಈ ನ್ಯೂ ದಿ ಎಂಡ್ ಫ್ರಮ್ ದಿ ಬಿಗಿನಿಂಗ್, he knew that they would fail, and so he had already made a plan that accounted for that failure.
ದೇವರು ಆದಿಯಿಂದ ಅಂತ್ಯದವರೆಗೂ ಅರಿತವನಾಗಿದ್ದಾನೆ, ಹಾಗಾಗಿ ದೇವರಿಗೆ ತಿಳಿದಿತ್ತು ಅವರು ಸೋಲುತ್ತಾರೆ ಅಂತ, ಹಾಗಾಗಿ ಅವರಿಗಾಗಿ ಯೋಜನೆಯನ್ನು ಹಾಕಿಕೊಂಡನು ಮತ್ತು ಅವರ ಸೋಲುಗಳಿಗೆ ಲೆಕ್ಕವನ್ನು ಒಪ್ಪಿಸಿದನು.
The same way in your life, there are a lot of things you've done in your life God never wanted you to do.
ನಿಮ್ಮ ಜೀವಿತದಲ್ಲೂ ಸಹ ದೇವರು ಬಯಸದೇ ಇರುವಂತ ಅನೇಕ ಸಂಗತಿಗಳನ್ನ ನೀವು ಮಾಡಿರುತ್ತೀರಿ.
But do you know that in his great love for you and in his perfect wisdom, he has made allowance for that failure and can still lead you into his perfect plan.
ಆದರೆ ದೇವರು ನಿಮ್ಮ ಕಡೆಗೆ ಹೊಂದಿರುವಂತಹ ಪ್ರೀತಿಗೆ ಅನುಗುಣವಾಗಿ ತನ್ನ ಜ್ಞಾನದ ಮುಖಾಂತರ ನಿಮ್ಮ ಜೀವಿತದಲ್ಲಿ ಸೋಲುಗಳನ್ನು ಅನುಮತಿಸಿ ನೀವು ಸೋತ ನಂತರವೂ ಸಹ ನಿಮ್ಮನ್ನ ಆತನ ಪರಿಪೂರ್ಣ ಯೋಜನೆಯೆಡೆಗೆ ಮುನ್ನಡೆಸುವಾತನಾಗಿದ್ದಾನೆ ನಮ್ಮ ದೇವರು.
His ways are not our ways. His thoughts are not our thoughts.
ಆತನ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ, ಆತನ ಯೋಚನೆಗಳು ನಮ್ಮ ಯೋಚನೆಗಳಲ್ಲ.
So don't let your logic and reason say, oh, now I cannot do God's perfect will for my life.
ಹಾಗಾಗಿ ನಿಮ್ಮ ಸ್ವಂತ ತರ್ಕ ಮತ್ತು ಬುದ್ಧಿಯನ್ನು ಉಪಯೋಗಿಸಿ ಈ ರೀತಿಯಾಗಿ ಹೇಳಬೇಡ್ರಿ, ನಾನು ಇನ್ನು ಮುಂದೆ ನನ್ನ ಜೀವಿತದಲ್ಲಿ ದೇವರ ಪರಿಪೂರ್ಣ ಚಿತ್ತವನ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂತ.
God's message to us from these opening pages of the Bible is just this.
ಸತ್ಯ ವೇದದ ಪ್ರಾರಂಭದ ಹಾಳೆಯಲ್ಲಿಯೇ ದೇವರ ಸಂದೇಶವು ನಮಗಾಗಿ ಇದೆ. ಅದು ಏನಪ್ಪ ಅಂದ್ರೆ,
that he can take a man who has failed and make something glorious out of him and still make him fulfill God's perfect plan for his life.
ಸೋತಂತ ಮನುಷ್ಯನನ್ನ ದೇವರು ತೆಗೆದುಕೊಂಡು ಆತನಲ್ಲಿ ಅದ್ಭುತವನ್ನ ಮಾಡುತ್ತಾನೆ ಮತ್ತು ಆ ಸ್ವತಂತ ಮನುಷ್ಯನು ತನ್ನ ಪರಿಪೂರ್ಣ ಯೋಜನೆಯನ್ನ ಪೂರೈಸುವಂತೆ ದೇವರೇ ನಡೆಸುತ್ತಾನೆ.
That's in the first pages of the Bible and we must never forget it.
ಸತ್ಯ ವೇದದ ಪ್ರಾರಂಭದ ಹಾಳೆಯಲ್ಲಿಯೇ ಈ ಸಂದೇಶವು ಅಡಗಿದೆ. ನಾವು ಎಂದಿಗೂ ಈ ಸಂದೇಶವನ್ನ ಮರೆಯಬಾರದು.
And if you're a failure, God can pick you up and fulfill not his second best or third best, but his perfect plan.
ನೀವು ಸೋತವರಾಗಿದ್ರೆ ದೇವರು ನಿಮ್ಮನ್ನ ತೆಗೆದುಕೊಂಡು ತನ್ನ ಎರಡನೇ ಅಥವಾ ಮೂರನೇ ಉತ್ತಮವಾದದ್ದಕ್ಕೆ ನಡೆಸೋದಿಲ್ಲ, ತನ್ನ ಪರಿಪೂರ್ಣ ಯೋಜನೆಗೆ ನಿಮ್ಮನ್ನ ನಡೆಸುತ್ತಾನೆ.
That's why it's important for you to give the rest of your life totally to God.
ಅದಕ್ಕಾಗಿ ನಿಮ್ಮ ಮಿಕ್ಕ ಹೇಲೋಕದ ಜೀವಿತವನ್ನ ದೇವರಿಗೆ ಸಂಪೂರ್ಣವಾಗಿ ಕೊಡುವಂತದ್ದು ಬಹಳ ಪ್ರಮುಖವಾಗಿದೆ.
See, because even our failure, may, though it is not part of God's perfect plan, may be permitted by him to teach us some lessons.
Namma solu saha devara yojane agirlilla, adu anumatisalpattanta solu agittu, aadare aa solininda devaru eno ondu paatavanna kalisuvantaddagide illi.
For example, we never learn humility, unfortunately, except through many failures.
Udaharanege, ದುರಾದೃಷ್ಟವಶಾತ್ ನಾವು ಅನೇಕ ಸೋಲುಗಳು ಇಲ್ಲದೆ ದೀನತೆಯನ್ನ ಕಲಿಯಲು ಸಾಧ್ಯವಿಲ್ಲ.
We try to get victory over sin so many times, we fail and fail and fail and fail and fail and we realize finally that we cannot without God's help.
ನಾವು ಪಾಪದ ಮೇಲೆ ಜಯವನ್ನ ಗಳಿಸಲು ಬಹಳಷ್ಟು ಪ್ರಯತ್ನ ಪಡ್ತೇವೆ, ಆದರೆ ಸೋಲ್ತೇವೆ. ಕಡೆಯದಾಗಿ ದೇವರ ಸಹಾಯವಿಲ್ಲದೆ ನಾವು ಪಾಪದ ಮೇಲೆ ಜಯವನ್ನ ಗಳಿಸಲಿಕ್ಕೆ ಆಗೋದಿಲ್ಲ ಎಂಬುವಂತ ಸತ್ಯವನ್ನ ನಾವು ಗ್ರಹಿಸಿಕೊಳ್ಳುತ್ತೇವೆ.
That's an education we got through our failure.
ಒಳ್ಳೆಯದು, ನಮ್ಮ ಸೋಲುಗಳ ಮುಖಾಂತರ ನಾವು ಒಂದು ವಿದ್ಯಾಭ್ಯಾಸವನ್ನ ಕಲಿತ ಹಾಗಾಗುತ್ತದೆ.
See, for example, Peter. Part of Peter's training for leadership was failure.
ಉದಾಹರಣೆಗೆ ಪೇತ್ರನನ್ನೇ ತೆಗೆದುಕೊಳ್ಳಿರಿ, ಆತನ ನಾಯಕತ್ವದ ತರಬೇತಿಯು ಸೋಲುಗಳಾಗಿದ್ದವು.
The Lord could not break Peter through educating him, through teaching him. But when he denied the Lord three times, which was certainly not God's perfect will,
ಕರ್ತನು ಪೇತ್ರನಿಗೆ ವಿದ್ಯಾಭ್ಯಾಸವನ್ನ ಮತ್ತು ಬೋಧನೆಯನ್ನ ಕೊಟ್ಟು ಮುರಿಯಲಿಕ್ಕೆ ಆಗ್ತಿರಲಿಲ್ಲ, ಆದರೆ ಪೇತ್ರನು ಮೂರು ಬಾರಿ ಕರ್ತನನ್ನ ನಿರಾಕರಿಸಿದಾಗ ಅದು ದೇವರ ಪರಿಪೂರ್ಣ ಚಿತ್ತವಾಗಿರಲಿಲ್ಲ.
It accomplished something in Peter. It broke him.
ಪೇತ್ರನಿಂದ ದೇವರು ಏನೋ ಒಂದನ್ನ ಪೂರೈಸಿದನು, ಆತನನ್ನ ಮುರಿದನು.
And that was God's perfect will, that it should be broken.
ಪೇತ್ರನು ಮುರಿಯಲ್ಪಡುವಂತದ್ದು ದೇವರ ಪರಿಪೂರ್ಣ ಚಿತ್ತವಾಗಿತ್ತು.
So God can use failure to accomplish something good.
ಏನೋ ಒಂದು ಒಳ್ಳೆಯದನ್ನ ಮಾಡುವ ಸಲುವಾಗಿ ದೇವರು ಸೋಲುಗಳನ್ನ ಉಪಯೋಗಿಸಿಕೊಳ್ಳುತ್ತಾನೆ.
See, one of the biggest problems that God has with us is to bless us in such a way that the blessing does not puff us up with pride.
ದೇವರು ನಮ್ಮೊಟ್ಟಿಗೆ ಹೊಂದಿರುವಂತ ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ, ದೇವರು ನಮ್ಮನ್ನು ಆಶೀರ್ವದಿಸುವಂತ ವಿಧವು ನಾವು ಅಹಂಕಾರದಿಂದ ಊದಿಕೊಳ್ಳಬಾರದು ಎಂಬುದಾಗಿ ದೇವರು ಬಯಸುವಂತದ್ದಾಗಿದೆ.
See, if you get victory over anger and then you become proud, that's falling into a far deeper pit than anger itself.
ಒಂದು ವೇಳೆ ನೀವು ಕೋಪದ ಮೇಲೆ ಜಯವನ್ನ ಸಾಧಿಸಿದಿರಿ ಅಂತ ಇಟ್ಕೊಳ್ಳ್ರಿ, ಆಗ ನೀವು ಅಹಂಕಾರಗೊಳ್ಳುತ್ತೀರಿ, ಆಗ ಅದು ಕೋಪಕ್ಕಿಂತ ಬಹಳ ಆಳವಾದ ಗುಂಡಿಗೆ ಬಿದ್ದ ಹಾಗೆ ಇರುತ್ತದೆ.
ಸೊ it's not only important to get victory over sin, it's important to be humble at the end of it.
ನೀವು ಪಾಪದ ಮೇಲೆ ಜಯ ಗಳಿಸುವಂತದ್ದು ಮಾತ್ರ ಮುಖ್ಯ ಅಲ್ಲ, ಜಯ ಗಳಿಸಿದ ನಂತರ ದೀನವಾಗಿರುವಂತದ್ದು ಸಹ ಬಹಳ ಮುಖ್ಯವಾಗಿದೆ.
How does that happen? Only if God allows us to fail many times.
ದೇವರು ನಮ್ಮ ಜೀವಿತದಲ್ಲಿ ಅನುಮತಿಸುವಂತ ಅನೇಕ ಸೋಲುಗಳಿಂದಲೇ ದೀನತೆಯು ಬರುವಂತದ್ದಾಗಿದೆ.
Genuine victory is always accompanied by humility.
ನಿಜವಾದ ಜಯವು ದೀನತೆಯೊಂದಿಗೆ ಯಾವಾಗಲೂ ಸಂಬಂಧವನ್ನು ಹೊಂದಿರುತ್ತದೆ.
And the other thing is, if we have failed many times, we can never despise another person.
ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ, ನಾವು ಅನೇಕ ಬಾರಿ ಸೋತಾಗ ಮತ್ತೊಬ್ಬರನ್ನ ಯಾವತ್ತೂ ಕಡೆಗಣಿಸಬಾರದು.
Because we know we failed ourselves.
ಯಾಕಂದರೆ ನಮಗೆ ಗೊತ್ತಿದೆ ನಾವು ಸೋತಿರುವಂತ ವಿಷಯವು ಏನು ಅಂತ.
So we're not saying that a man should therefore keep on sinning.
ಮನುಷ್ಯನು ಸತತವಾಗಿ ಪಾಪದಲ್ಲಿ ಸೋಲುತ್ತಿರಬೇಕು ಎಂಬುದಾಗಿ ನಾನು ಹೇಳುತ್ತಿಲ್ಲ ಇಲ್ಲಿ.
Paul speaks about that saying, well, if my dishonesty brought glory to God, Romans 3:7 and 8. If you follow through with that idea, you come to this, the worse we are, the better God likes it.
ಪೌಲನು ರೋಮಾಪುರದವರ ಪತ್ರಿಕೆ 3:7-8 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ನನ್ನ ಸುಳ್ಳಿನಿಂದ ದೇವರ ಸತ್ಯವು ಪ್ರಸಿದ್ಧಿಗೆ ಬಂದು ಆತನ ಮಹಿಮೆ ಹೆಚ್ಚಾದರೆ ಇನ್ನೂ ನನಗೆ ಪಾಪಿ ಎಂದು ತೀರ್ಪಾಗುವುದು ಯಾಕೆ? ಮೇಲು ಬರುವಂತೆ ಕೇಡು ಮಾಡೋಣ ಎಂದು ಯಾಕೆ ಹೇಳಬಾರದು?
The damnation of those who say such things is just.
ಆದರೆ ಕೆಲವರು ನಮ್ಮನ್ನು ಕುರಿತು ಅಂತವರಿಗೆ ದಂಡನೆಯ ತೀರ್ಪಾಗುವುದು ನ್ಯಾಯ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ.
No, we're not saying that we have to sin.
ನಾವು ಪಾಪ ಮಾಡಬೇಕೆಂದು ನಾವು ಇಲ್ಲಿ ಹೇಳುತ್ತಿಲ್ಲ.
What we're saying is if we have failed, God is not frustrated in fulfilling his plan for our life.
ನಾವು ಇಲ್ಲಿ ಹೇಳುತ್ತಾ ಇರೋದು ಏನಪ್ಪಾ ಅಂದ್ರೆ, ನಾವು ಸೋತವರಾದ್ರೆ ದೇವರು ನಮಗಾಗಿ ಇಟ್ಟಂತ ಯೋಜನೆಗಳನ್ನ ಪೂರೈಸುವುದರಲ್ಲಿ ಬೇಸರಗೊಳ್ಳೋದಿಲ್ಲ ಅಥವಾ ಹತಾಶನಾಗೋದಿಲ್ಲ ಎಂಬುದಾಗಿ.
Every man whom God has used has failed.
ದೇವರು ಉಪಯೋಗಿಸಿದಂತ ಪ್ರತಿಯೊಬ್ಬ ಮನುಷ್ಯನು ಸಹ ಸೋತವನಾಗಿದ್ದಾನೆ.
Peter, Paul, John, James, you, I, everyone.
ಪೇತ್ರ, ಪೌಲ, ಯಾಕೋಬ, ಯೋಹಾನ, ನಾನು ಮತ್ತು ನೀವು ಎಲ್ಲರೂ ಸಹ.
God has not called people who never made mistakes in their life.
ತಮ್ಮ ಜೀವಿತದಲ್ಲಿ ತಪ್ಪನ್ನೇ ಮಾಡದೆ ಇರುವಂತ ಜನರನ್ನ ದೇವರು ಕರೆದಿಲ್ಲ.
If God could fulfill his perfect plan only in the lives of those who never made a mistake, then we'd have to say Jesus Christ was the only person whoever fulfilled God's perfect plan for his life, nobody else.
ತಪ್ಪನ್ನೆ ಮಾಡದೆ ಇರುವಂತ ಜನರ ಜೀವಿತದಲ್ಲಿ ಮಾತ್ರ ದೇವರು ಪರಿಪೂರ್ಣ ಯೋಜನೆಯನ್ನ ಇಟ್ಟಿದ್ರೆ ನಾವು ಈ ರೀತಿಯಾಗಿ ಹೇಳಬಹುದಾಗಿತ್ತು, ಯೇಸು ಕ್ರಿಸ್ತನು ಮಾತ್ರ ದೇವರ ಪರಿಪೂರ್ಣ ಯೋಜನೆಯನ್ನ ಪೂರೈಸಿದನು ಅಂತ ಬೇರೆ ಯಾರ ಕಡೆಯಿಂದ ಆಗ್ತಿರಲಿಲ್ಲ.
Great men of God may not have told you about their failures, but they have failed too.
ದೊಡ್ಡ ದೊಡ್ಡ ದೈವಿಕ ಮನುಷ್ಯರು ತಮ್ಮ ಸೋಲುಗಳನ್ನು ಹಂಚಿಕೊಳ್ಳದೇ ಇರಬಹುದು, ಆದರೆ ಅವರು ಕೂಡ ಸೋತಂತವರಾಗಿದ್ದರು.
Now the question is whether you can believe that or not.
ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಅದನ್ನ ನಂಬುತ್ತೀರೋ ಅಥವಾ ಇಲ್ಲವೋ ಎಂಬುದಾಗಿ.
See, if you don't believe this, if you say no, it's not possible in my case, then it won't work.
ನೀವು ಇದನ್ನ ನಂಬಲಿಲ್ಲ ಅಂದ್ರೆ, ಇಲ್ಲ ನನ್ನ ಪ್ರಕರಣದಲ್ಲಿ ಇದು ಸಾಧ್ಯ ಇಲ್ಲ ಅಂತ ಹೇಳೋದಾದ್ರೆ ಅದು ಕಾರ್ಯಗತಗೊಳ್ಳೋದಿಲ್ಲ.
But if you can believe, Lord, there's nothing impossible for you.
ದೇವರೇ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ನೀವು ನಂಬುವವರಾದ್ರೆ,
ಯು ಕ್ಯಾನ್ ಟೇಕ್ ದ ಮೆಸ್ ಐ ಹ್ಯಾವ್ ಮೇಡ್ ಆಫ್ ಮೈ ಲೈಫ್ ಅಂಡ್ ಸ್ಟಿಲ್ ಅಕಾಂಪ್ಲಿಶ್ ಸಮಥಿಂಗ್ ಗ್ಲೋರಿಯಸ್, ಫುಲ್ಫಿಲ್ ಯುವರ್ ಪರ್ಫೆಕ್ಟ್ ಪ್ಲಾನ್, ಇಟ್ ವಿಲ್ ಹ್ಯಾಪನ್ ಅಕಾರ್ಡಿಂಗ್ ಟು ಯುವರ್ ಫೇತ್.
ದೇವರೇ, ನಾನು ಮಾಡಿದಂತ ನನ್ನ ಜೀವಿತದಲ್ಲಿನ ತಪ್ಪುಗಳನ್ನ ತೆಗೆದುಹಾಕು, ನನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡು, ನಿನ್ನ ಪರಿಪೂರ್ಣ ಯೋಜನೆಗಳು ನನ್ನ ಜೀವಿತದಲ್ಲಿ ನೆರವೇರುವಂತೆ ಮಾಡು ಎಂದು ನೀವು ಹೇಳುವಾಗ ನಿಮ್ಮ ನಂಬಿಕೆಯ ಪ್ರಕಾರವೇ ಆಗುತ್ತದೆ.
Think of the story of the prodigal son who wasted so many years and all the father's money, and when he came back, the Bible says he got the best robe and the best seat. What was that?
ತಪ್ಪಿ ಹೋದ ಮಗನ ಬಗ್ಗೆ ಯೋಚಿಸಿರಿ. ಆತನು ತನ್ನ ತಂದೆಯ ಹಣವನ್ನ ವ್ಯರ್ಥ ಮಾಡಿದನು, ಆದರೆ ಆತನು ಮನೆಗೆ ಹಿಂತಿರುಗಿ ಬಂದಾಗ ಸತ್ಯವೇದವು ಹೇಳುತ್ತದೆ ಆತನಿಗೆ ಒಳ್ಳೆಯ ವಸ್ತ್ರವು ಮತ್ತು ಸ್ಥಾನವು ದೊರಕಿತು ಅಂತ. ಹಾಗಾದ್ರೆ ಏನದು?
ಇಟ್ಸ್ ಅ ಮೆಸೇಜ್ ದಟ್ ಸೇಸ್ ದಟ್ ಗಾಡ್ ಕ್ಯಾನ್ ಪಿಕ್ ಅಪ್ ಅ ಪರ್ಸನ್ ಹೂಸ್ ಮೇಡ್ ಅ ಮೆಸ್ ಆಫ್ ಹಿಸ್ ಲೈಫ್ ಅಂಡ್ ಮೇಕ್ ಸಮಥಿಂಗ್ ಗ್ಲೋರಿಯಸ್ ಔಟ್ ಆಫ್ ಹಿಮ್. ದಟ್ಸ್ ದ ಸ್ಟೋರಿ ಆಫ್ ದ ಪ್ರಾಡಿಗಲ್ ಸನ್.
ಸಂದೇಶ ಏನಪ್ಪಾ ಅಂದ್ರೆ, ದೇವರು ಸೋತಂತ ಮನುಷ್ಯನನ್ನ ತೆಗೆದುಕೊಂಡು ಆತನಲ್ಲಿ ಅದ್ಭುತ ಕಾರ್ಯಗಳನ್ನ ಮತ್ತು ವಿಶಿಷ್ಟ ಕಾರ್ಯಗಳನ್ನ ಮಾಡುವಂತದ್ದಾಗಿದೆ. ತಪ್ಪಿ ಹೋದ ಮಗನ ಕತೆ ಇದೇ ಆಗಿದೆ.
ಥಿಂಕ್ ಆಫ್ ದ ಸ್ಟೋರಿ ಆಫ್ ದ ಮ್ಯಾನ್ ಹೂ ವೆಂಟ್ ಔಟ್ ಹೈರಿಂಗ್ ಲೇಬರರ್ಸ್.
ಕೆಲಸಗಾರರನ್ನ ಕೆಲಸಕ್ಕಾಗಿ ಹುಡುಕಿ ಹೋದಂತ ಮನುಷ್ಯನ ಬಗ್ಗೆ ಯೋಚಿಸ್ರಿ.
ಹಿ ವೆಂಟ್ ಅಟ್ 6 ಓ'ಕ್ಲಾಕ್ ಇನ್ ದ ಮಾರ್ನಿಂಗ್ ಅಂಡ್ ಹೈರ್ಡ್ ಲೇಬರರ್ಸ್ ಅಂಡ್ ದೆನ್ ಹಿ ವೆಂಟ್ ಅಟ್ 5 ಓ'ಕ್ಲಾಕ್ ಇನ್ ದ ಈವ್ನಿಂಗ್ ಟು ಹೈರ್ ಲೇಬರರ್ಸ್ ಹೂ ಕುಡ್ ವರ್ಕ್ ಓನ್ಲಿ ಫಾರ್ 1 ಅವರ್ ಔಟ್ ಆಫ್ 12.
ಬೆಳಗ್ಗೆ 6 ಗಂಟೆಗೆ ಆತನು ಕೂಲಿ ಆಳುಗಳನ್ನ ಕೆಲಸಕ್ಕೆ ಕರೆತರಲು ಹೋದನು, ನಂತರ ಕೂಲಿ ಆಳುಗಳನ್ನ ಕೆಲಸಕ್ಕೆ ಕಳುಹಿಸಿದನು, ನಂತರ ಆತನು 5 ಗಂಟೆಗೆ ಹೊರಗಡೆಗೆ ಹೋಗಿ ಕೇವಲ 1 ಗಂಟೆ ಅಂದರೆ 12 ಗಂಟೆಯಲ್ಲಿ 1 ತಾಸು ಮಾತ್ರ ಕೆಲಸ ಮಾಡಲು ಮಿಕ್ಕ ಕೂಲಿ ಆಳುಗಳನ್ನು ಕರೆದನು.
ಇನ್ ಅದರ್ ವರ್ಡ್ಸ್ ದೇ ಹ್ಯಾಡ್ ವೇಸ್ಟೆಡ್ 90% ಆಫ್ ದೇರ್ ಲೈಫ್.
ಮತ್ತೊಂದು ಅರ್ಥ, ಆ ಮಿಕ್ಕ ಜನರು ತಮ್ಮ ಜೀವಿತದ ಶೇಕಡ 90% ಭಾಗವನ್ನ ಹಾಳು ಮಾಡಿಕೊಂಡಿದ್ದರು.
11 ಅವರ್ಸ್ ಔಟ್ ಆಫ್ 12.
12 ತಾಸಿನಲ್ಲಿ 11 ತಾಸು ಅವರು ವ್ಯರ್ಥ ಮಾಡಿಕೊಂಡಿದ್ದರು.
ಅಂಡ್ ದೇ ವೆಂಟ್ ಅಂಡ್ ವರ್ಕ್ಡ್ ಅಂಡ್ ದೇ ಗಾಟ್ ದೇರ್ ರಿವಾರ್ಡ್ ಫಸ್ಟ್.
ಅವರು ಹೋಗಿ ಕೆಲಸ ಮಾಡಿದರು ಮತ್ತು ಮೊದಲಿಗರಾಗಿ ಪ್ರತಿಫಲವನ್ನ ದೊರಕಿಸಿಕೊಂಡರು.
ವಾಟ್ ಇಸ್ ದಟ್ ಪ್ಯಾರಬಲ್ ಇನ್ ಮ್ಯಾಥ್ಯೂ 20 ಟೀಚರ್ಸ್?
ಮತ್ತಾಯ 20ನೇ ಅಧ್ಯಾಯದಲ್ಲಿ ತಿಳಿಸಿರುವಂತಹ ಸಾಮ್ಯವು ನಮಗೆ ಕಲಿಸುವಂತದ್ದು ಏನು?
ದಟ್ ಗಾಡ್ ಕ್ಯಾನ್ ಡೂ ಸಮಥಿಂಗ್ ಈವನ್ ವಿತ್ ದೋಸ್ ಹೂ ಹ್ಯಾವ್ ರೂಯಿನ್ 90% ಆಫ್ ದೇರ್ ಲೈವ್ಸ್.
ಯಾರು ಶೇಕಡ ತಮ್ಮ ಜೀವಿತದ 90% ಭಾಗವನ್ನ ಹಾಳು ಮಾಡಿಕೊಂಡಿದ್ದಾರಲ್ಲ ಅಂತವರಿಗಾಗಿ ದೇವರು ಏನೋ ಒಂದನ್ನು ಮಾಡುತ್ತಾನೆ ಎಂಬಂತ ಸಂದೇಶ.
ನೋಬಡಿ ಇಸ್ ಸೋ ಹೋಪ್ಲೆಸ್ ದಟ್ ಗಾಡ್ ಕ್ಯಾನಾಟ್ ಡೂ ಸಮಥಿಂಗ್ ವಿತ್ ಹಿಮ್.
ಯಾರೂ ಕೂಡ ದೇವರು ನಮ್ಮೊಟ್ಟಿಗೆ ಏನೂ ಮಾಡಲಾರನು ಎಂಬಂತ ಹತಾಶ ಮನೋಭಾವದಲ್ಲಿ ಇರಬಾರದು.
ಜೀಸಸ್ ಕೇಮ್ ಟು ಡಿಸ್ಟ್ರಾಯ್ ದ ವರ್ಕ್ಸ್ ಆಫ್ ದ ಡೆವಿಲ್ ವಿ ರೀಡ್ ಇನ್ 1 ಜಾನ್ 3 ವರ್ಸ್ 8.
ಒಂದು ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಯೇಸು ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರ ಇಹಲೋಕಕ್ಕೆ ಬಂದನು ಎಂಬುದಾಗಿ.
ಹಿ ಕ್ಯಾನ್ ಅನ್ಟೈ ಆಲ್ ದ ನಾಟ್ಸ್ ದಟ್ ದ ಡೆವಿಲ್ ಹ್ಯಾಸ್ ಟೈಡ್ ಅಪ್ ಇನ್ ಯುವರ್ ಲೈಫ್ ಮೈ ಬ್ರದರ್ ಮೈ ಸಿಸ್ಟರ್.
ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸೈತಾನನು ನಿಮ್ಮ ಜೀವಿತದಲ್ಲಿ ಎಂತಹ ಕುಣಿಕೆಯ ಗಂಟನ್ನು ಕಟ್ಟಿದ್ದರೂ ಸಹ
ಡೋಂಟ್ ಲಿಸನ್ ಟು ದ ಲೈಸ್ ಆಫ್ ದ ಡೆವಿಲ್.
ಸೈತಾನನ ಸುಳ್ಳುಗಳನ್ನು ಕೇಳಬೇಡಿರಿ.
ವೆನ್ ಹಿ ಸೇಸ್ ನೋ ದಟ್ಸ್ ಇಂಪಾಸಿಬಲ್, ಇಫ್ ಯು ಬಿಲೀವ್ ಹಿಮ್ ಇಟ್ ವಿಲ್ ಬಿ ಇಂಪಾಸಿಬಲ್.
ಸೈತಾನನು ಅಸಾಧ್ಯ ಎಂದು ನಿಮಗೆ ನುಡಿಯುವಾಗ ನೀವು ಆತನನ್ನು ನಂಬಿದರೆ ಅದು ಅಸಾಧ್ಯವಾಗುತ್ತದೆ.
ಬಟ್ ಇಫ್ ಯು ಬಿಲೀವ್ ಗಾಡ್ ಹೂ ಕ್ಯಾನ್ ಟೇಕ್ ದ ಬ್ರೋಕನ್ ವೆಸಲ್ ಅಂಡ್ ಆಸ್ ಅ ಪಾಟರ್ ಮೇಕ್ ಇಟ್ ಅಗೇನ್ ಅ ನ್ಯೂ, then it will be fulfilled in your life.
ಆದರೆ ದೇವರು ಮುರಿಯಲ್ಪಟ್ಟಂತ ಮಣ್ಣಿನ ಪಾತ್ರೆಯನ್ನ ತೆಗೆದುಕೊಂಡು ಮತ್ತೆ ಹೊಸದಾಗಿ ಅದನ್ನ ಮಾಡುತ್ತಾನೆ ಎಂದು ನೀವು ನಂಬುವಾಗ ಅದು ನಿಮ್ಮ ಜೀವಿತದಲ್ಲಿ ನಿಜವಾಗುತ್ತದೆ.
Whatever your blunders and failures, you can make a new beginning. And if you made 1,000 new beginnings, make 1,001st new beginning today.
ನೀವು ಎಷ್ಟೇ ಸೋಲುಗಳನ್ನ ಮತ್ತು ಪ್ರಮಾದಗಳನ್ನ ಮಾಡಿದ್ದರೂ ಸಹ ಮತ್ತೊಮ್ಮೆ ಹೊಸ ಪ್ರಾರಂಭವನ್ನ ಆರಂಭಿಸಿ. ಈಗಾಗಲೇ ನೀವು ಹೊಸದಾದ 1,000 ಪ್ರಾರಂಭಗಳನ್ನ ಮಾಡಿದ್ದರೂ ಸಹ ಮತ್ತೊಮ್ಮೆ ನೀವು ಇಂದು ಮೊದಲಿನಿಂದ ಹೊಸದಾದ ಪ್ರಾರಂಭ ಮಾಡಬಹುದಾಗಿದೆ.
God can make something glorious out of your life.
ನಿಮ್ಮ ಜೀವಿತದಿಂದ ದೇವರು ಹೊಸದಾದ ಅದ್ಭುತಗಳನ್ನ ಮಾಡಲಿಕ್ಕಿದ್ದಾನೆ.
Give glory to God by believing this is true.
ಇದು ಸತ್ಯ ಎಂದು ನೀವು ನಂಬುವ ಮೂಲಕ ದೇವರಿಗೆ ಮಹಿಮೆಯನ್ನ ಅರ್ಪಿಸಿರಿ.
And one day in eternity God will show you as a person who was a failure but who, from whom he brought tremendous glory in your earthly life.
ಒಂದು ದಿನ ನಿತ್ಯತ್ವದಲ್ಲಿ ದೇವರು ನಿಮಗೆ ತೋರಿಸುವುದು ಏನೆಂದರೆ, ನೀವು ಸೋತಂತ ಮನುಷ್ಯನಾಗಿದ್ದರೂ ಸಹ ಇಂತಹ ಸೋತಂತ ಸ್ಥಿತಿಯಿಂದ ನಿಮ್ಮ ಇಹಲೋಕದ ಜೀವಿತದಲ್ಲಿ ದೇವರು ಅದ್ಭುತವಾದ ಮಹಿಮೆಯನ್ನ ತಂದಿದ್ದನ್ನ ನೀವು ನೋಡುವರಾಗಿರುತ್ತೀರಿ. ಆಮೆನ್.